यदितं तव वक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिन्दापणितु पेळुवे परम भगवत् भक्तरिदनादरदि केळुवुदु. ಇಲ್ಲಿ 24 ತತ್ವಗಳು ಹೇಳಿದ್ದಾರೆ. 24 ತತ್ವಗಳನ್ನ ನಮ್ಮ ದೇಹದಲ್ಲೇ ನೋಡಬೇಕು. ಅದು ಹೇಗೆ ನೋಡಬೇಕು ಅಂದ್ರೆ, ನಾವು ಈ ಒಂದು ಆಚಮನ ಮುಂತಾದ ಮಾಡ್ಕೊಳ್ತೀವಿ, ಆಚಮನ ಮಾಡುವಾಗನು ಇದನ್ನ ಹೇಳ್ತೀವಿ. ಮತ್ತು ಕೆಲವರು ಗೋಪಿಚಂದನ ಧಾರಣೆ ಮತ್ತು ಮುದ್ರೆಗಳು ಧಾರಣೆ ಮಾಡುವಾಗನು ಇದನ್ನ ಹೇಳ್ತಾರೆ. ಇದು ಬಂದು ಅವರು ಪ್ರಮಾಣ ಕೊಡ್ತಾರ, ಸಂಧ್ಯಾ ಪದ್ಧತಿ ಅಂತ ಏನೋ ಇದಂತ. ಆ ಗ್ರಂಥದಲ್ಲಿ ಈ ವರ್ಸನ್ನ ಇದಕ್ಕೆ ಪ್ರಮಾಣ ಏನು ದಾಸರಿ ಹೇಳಿದಕ್ಕೆ ಈ ಇದಕ್ಕೆ ಪ್ರಮಾಣ ಅಲ್ಲಿನೂ ಕೊಟ್ಟಿದ್ದಾರೆ ಅವರು. ಸೊ ಇದು ನಾವು ಬೇಸಿಕಲಿ ಇದಕ್ಕೆ ಆಚಮನಕ್ಕೆ ಇದನ್ನ ಬಳಸ್ತೀವಿ, ಈ ತತ್ವಗಳನ್ನ ತಿಳ್ಕೊಬೇಕು. ಸೊ ಫಸ್ಟ್ ತಕೊಂಡಾಗ ಅವರು ಶೇಷವಾದಿಂದ ಹೋಗಿಲ್ಲ, ಫಸ್ಟ್ ನಮ್ಗೆ ಜ್ಞಾನಕ್ಕೆ ಪೋಷಕವಾದಂತ ಈ ಒಂದು ಏಳನ್ನ ಫಸ್ಟ್ ಹೇಳಿದ್ರು, ಪಾದದಿಂದ ಶುರು ಮಾಡಿದ್ರು. ಇನ್ನೊಂದು ಪದ್ಮನಾಭ ಅಂಬೋ ಹೆಸರಿನ ಇನ್ನೊಂದು ಏನಂದ್ರೆ, ಇನ್ನೊಂದು ಸೂಚನೆ ಏನ್ ಕೊಟ್ಟಿದ್ದಾರೆ, ಪದ್ಮ ಅಂಬೋದಕ್ಕೆ ಪದ್ಮ ಅಂಬೋದು ಪದ ಅಂದ್ರೆ ವರ್ಡ್ಸ್ ಅಂತ ಹೇಳ್ತೀವಿ, ಪದ ಅಂತ ಹೇಳ್ತೀವಿ ದಾಸರ ಪದ. ಆ ಪದ ಅಂದ್ರೆ ಆ ವರ್ಡ್ಸ್ ಅಕ್ಷರಗಳಿಂದ ಅಕ್ಷರ ಜೋಡಣೆಯಿಂದ ಆದ ಆ ಒಂದು ಪದಗಳಿಂದ ಭಗವಂತನನ್ನ ತಿಳಿಲಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪದ್ಮ ಎಂಬುದಕ್ಕೆ ಅದು ಅರ್ಥ ಆಗುತ್ತೆ. ಸೊ ಪದ್ಮನಾಭದಿಂದ ಈ ಒಂದು ಹೆಸರಿನಿಂದ ಅಕ್ಷರದಿಂದ ವರ್ಡ್ಸ್ ಇಂದ ಪದಗಳಿಂದ ಯಾವ ಪದಗಳು ಭಗವಂತನ ಹೆಸರು ಎಂಬೋ ಪದಗಳಿಂದ ಅವನ ಜ್ಞಾನ ನಮ್ಗೆ ಬರುತ್ತೆ. ಯಾಕೆಂದ್ರೆ ಅವನೇ ಕೊಡ್ಬೇಕು ಭಗವಂತನ ಹೆಸರು ಅಂದ್ರೆ, ಭಗವಂತನ ಹೆಸರು ಭಗವಂತನೇ ಆಗಿದ್ದಾನೆ. ನಮ್ ತರ ಅವನಿಗೆ ಭೇದ ಇಲ್ಲ, ಅಭೇದ ಅವನಿಗೆ. ಸೊ ಅವನಿಂದಲೇ ನಮ್ಗೆ ಈ ಜ್ಞಾನ ಬರಬೇಕು. ಆದ ಕಾರಣದಿಂದ ನಾವು ಆಚಮನ ಮಾಡುವಾಗ ಮತ್ತು ನಾಮ ಮುದ್ರೆಗಳನ್ನ ಧರಿಸುವಾಗಲೂ ಈ ಒಂದು ಹೆಸರುಗಳನ್ನ ಹೇಳಿ ಅಲ್ಲಿ ಇರುವಂತ ರೂಪ ಆದಷ್ಟು ರೂಪ ಜ್ಞಾಪ ಬಂದ್ರೆ ರೂಪ ಅಥವಾ ಆ ಹೆಸರು ಹೇಳುವಂತ ಒಂದು ಸ್ಥೂಲವಾದ ಮೀನ ಅದನ್ನ ಅರ್ಥಚಿಂತನೆಯನ್ನು ಮಾಡ್ತೀವಿ. ಸೊ ಫಸ್ಟ್ ಈ ಜ್ಞಾನಕ್ಕೆ ಕಾರಣವಾಗಿರುವಂತ ಜ್ಞಾನ ಕೊಡುವಂತ ಏಳು ರೂಪಗಳನ್ನ ಫಸ್ಟ್ ಹೇಳಿದ್ರು. ಇದು ಆದಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಜ್ಞಾನಕ್ಕೆ ಕಾರಣವಾದಂತ ಈ ಇಂದ್ರಿಯಗಳನ್ನ ಇಂದ್ರಿಯಗಳನ್ನ ಉಲ್ಲೇಖ ಮಾಡಿದ್ರು. ಈ ಇಂದ್ರಿಯಗಳು ಹೊರಗಿಂದ ನಮ್ಗೆ ವಿಷಯಗಳೆಲ್ಲ ತಂದು ಕೊಡುತ್ತೆ. ಅದು ಎಷ್ಟೇ ತಂದು ಕೊಟ್ರನ್ನು ಮನಸ್ಸು ಇರಬೇಕು, ಮನಸ್ಸಿಟ್ಟು ಮಾಡಬೇಕು. ಈ ಅಂತಃಕರಣ ಅಂತ ಒಳಗಿರುವಂತ ಒಂದು ಅಂತಃಕರಣಗಳು, ಒಳಗಿರುವಂತ ಇಂದ್ರಿಯಗಳು, ಒಳಗಿರುವಂತ ಈ ಮನಸ್ಸು ಮುಂತಾದ್ದು ಅದು ಕೆಲಸ ಮಾಡಿದ್ರೆ ಅದು ದಟ್ ಈಸ್ ದ ಒನ್ ದಟ್ ಪ್ರಾಸೆಸಸ್ ಎವ್ರಿಥಿಂಗ್, ದಟ್ ಈಸ್ ದ ಒನ್ ದಟ್ ಸ್ಟೋರ್ಸ್ ಎವ್ರಿಥಿಂಗ್. ಎಲ್ಲದಕ್ಕೇನೂ ಅದೇ ಮೂಲವಾಗಿದೆ ಅದು. ಒಂದು ಇನ್ನೊಂದು ಏನಂದ್ರೆ, ಇಲ್ಲಿ ಒಂದು ಇನ್ನೊಂದು ಪ್ರಮೇಯವೂ ಇದೆ. ಈ ಒಂದು ಜೀವ ಇದೆಲ್ಲ ನಮ್ಮ ಒಳಗೆ ಇರುವಂತ ಈ ಜೀವ, ಅದಕ್ಕೆ ಹೊರಗಿದ್ದ ವಿಷಯಗಳು ಏನು ಗೊತ್ತಾಗೋದಿಲ್ಲ. ಮನಸ್ಸು ಇದೆ ನೋಡಿ, ಮನಸ್ಸು ಜೊತೆಯಲ್ಲಿ ಅದಕ್ಕೆ ಸಂಬಂಧ ಜಾಸ್ತಿ ಆಗಿದೆ. ಮನಸ್ಸು ಏನೇನೆಲ್ಲ ಹೇಳುತ್ತೋ ಅದನ್ನೆಲ್ಲ ಅದು ತನ್ನದು ಅಂತ ಗ್ರಹಣ ಮಾಡ್ತಾ ಇರುತ್ತೆ. ಸೊ ಏನಾಗತ್ತೆ, ಈ ಮನಸ್ಸು ಅಂಬುದು ತುಂಬಾ ಮುಖ್ಯವಾಗಿ ಆಗ್ಬಿಡುತ್ತೆ. ಸೊ ಈ ಮನಸ್ಸಿನ ವೃತ್ತಿಗಳು, ಮನಸ್ಸಿನ ಪ್ರಭೇದಗಳು, ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನೆಕ್ಸ್ಟ್ ಜ್ಞಾನದ ಇಂದ್ರಿಯ ಆದ ಮೇಲೆ ಆ ಜ್ಞಾನವನ್ನ ಪ್ರಾಸೆಸ್ ಮಾಡುವಂತ ಈ ಒಳಗಿನ ಅಂತಃಕರಣಕ್ಕೆ ಸಂಬಂಧಪಟ್ಟ ತತ್ವಗಳು ಮತ್ತು ಅಲ್ಲಿ ಇರುವಂತ ಅಭಿಮಾನಿಗಳು ಮತ್ತು ಭಗವಂತನ ರೂಪ, ಲಕ್ಷ್ಮೀ ರೂಪ, ಇದು ನಮ್ಮ ದೇಹದಲ್ಲಿ ಬ್ರಹ್ಮಾಂಡ ಮತ್ತು ಪಿಂಡಾಂಡದಲ್ಲಿ ಎಲ್ಲಿ ನೋಡಬೇಕು ಹೇಗೆ ಎಂಬುದನ್ನ ಈ ಪದ್ಯದಿಂದ ಹೇಳ್ತಾ ಇದ್ದಾರೆ. ಈ ಪದ್ಯ ಹೀಗಿದೆ: ಮನದೊಳಿಗ ಗೋವಿಂದ ಮಾಧವ ಗಣಪತಕ ತತ್ವದೊಳು ನಾರಾಯಣ ಮಹತ್ತತ್ವದೊಳು ಅವ್ಯಕ್ತದೊಳು ಕೇಶವನು, ಇನಿತು ರೂಪವ ದೇಹದೊಳು ಚಿಂತನೆಯ ದೈವ ಮಹಾತ್ಮರಿಳೆಯೊರು ಮನುಜರವರಲ್ಲ ಮರರೇ ಸರಿ ಹರಿ ಕೃಪಾ ಬಲದಿ. ಈ ತರ ಈ ಮನಸ್ಸು ಅಂತ ಮೇನ್ ಆಗಿ ಹೇಳಿದ್ದಾರೆ. ಇತರ ಇಂದ್ರಿಯಗಳು, ಬಾಕಿಂದ್ರಿಯಗಳು ಎಲ್ಲವೂ ಬರುತ್ತೆ, ಮೇನ್ಲಿ ಮನಸ್ಸು ಬರುತ್ತೆ. ಇಲ್ಲಿ ಈ ಒಂದು ದೇವತಾ ರೂಪಗಳನ್ನ ತಿಳ್ಕೊಂಡು ನಮ್ಮ ದೇಹದಲ್ಲಿ ಇವರೇ ಇದ್ದಾರ ಅಂಬೋ ಚಿಂತನೆ ಬಂದ ಯಾರಿಗೆ ಬರತ್ತಂದ್ರೆ, ನಾವು ಇದು ಆಚಮನ ಮಾಡುವಾಗ ಹೇಳ್ತೀವಿ, ಬಟ್ ಉಳಿದ ಸಮಯದಲ್ಲಿ ನಮ್ಗೆ ನೆನಪೇ ಬರೋದಿಲ್ಲ. ಇದನ್ನ ಯಾರು ಪ್ರತಿ ತನ್ನ ಕ್ರಿಯೆಯಲ್ಲಿನೂ ಆ ನೆನಪಿಸ್ಕೊಳ್ತಾನೋ ಅವರು ಅಂತ ಅವರು ಆ ತಿಳ್ಕೊಂಡು ಮಾಡುವವರು ಆ ಮನುಷ್ಯರೇ ಇಲ್ಲ ಅಂತ ಹೇಳ ಮನುಜರೇ ಇಲ್ಲ ಅಂತ ಹೇಳ್ತಾರೆ. ಕಂಟಿನ್ಯೂಸ್ ಆಗಿ ಮಾಡಬೇಕು, ಕಂಟಿನ್ಯೂಸ್ ಆಗಿ ತಿಳ್ಕೊಂಡು ಎಲ್ಲದಲ್ಲಿನು ಇದನ್ನ ಇಡಬೇಕಂದ್ರೆ ಅವರು ಮನುಷ್ಯರಲ್ಲ, ಅವರು ದೇವತೆಗಳು ಅಂತಂದ. ಅಂದ್ರೆ ಯಾರನ್ನಾರು ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಅವರೆಲ್ಲ ದೇವತಾ ಕಕ್ಷಣ ಅಂತ ಹೇಳಿದ್ರೆ ಇಲ್ಲ, ದೇವತೆಗಳು ಅಂತ ಹೇಳೋದು ಉತ್ತಮರು, ಈ ಒಂದು ಮನುಷ್ಯರಲ್ಲಿ ಅವರು ಉತ್ತಮರು, ದೇವತೆಗಳಂತೂ ಮಾಡೇ ಮಾಡ್ತಾರೆ. ಅಂತ ದೇವತೆಗಳು ಆಗಲಿ ಮನುಷ್ಯೋತ್ತಮರಾಗಲಿ ಈ ಒಂದು ಅನುಸಂಧಾನ ನಮ್ಮ ನಮ್ಮ ಲೆವೆಲ್ಲಿ ಏನೋ ಒಂದು ದಿವಸಕ್ಕೆ ಒಂದ್ ಸತಿ ಎರಡ್ ಸತಿ ಏನೋ ಮಾಡ್ತೀವಲ್ಲ ಅವರು ಆಗಲಿ, ಇದು ಹೇಗೆ ಸಾಧ್ಯ ಆಗತ್ತಂದ್ರೆ ಇದು ಹರಿ ಕೃಪಾ ಬಲದಿ ಅಂತಾರೆ. ಹರಿ ಅಂದ್ರೆ ನಮ್ಗೆ ಗೊತ್ತು ಬಿಂಬರೂಪನಾದಂತ ಈ ಹರಿ, ಅವನ ಕೃಪೆ ಇರಬೇಕು. ಇವತ್ತು ಬೆಳಿಗ್ಗೆ ಎದ್ದು ನಾನು ಆಚಮನ ಮಾಡಿದವಾಗ ಕೇಶವಾದಿ ನಾಮಗಳನ್ನು ಹೇಳಿದೆ. ಒಂದು ನಿಮಿಷ ಅದು ಎಲ್ಲಿಂದ ಮುಟ್ಟುಕೊಂಡು ನಾವು ಹೇಳ್ತೀವಿ, ಹೇಳೋವಾಗ ಅದು ಕೇಶವ ನಾರಾಯಣ ಮಾಧವ ಗೋವಿಂದ ಈ ಚಿಂತನೆ ನಮ್ಗೆ ಬರುತ್ತಾ, ಆ ಮುದ್ರೆಗಳು ಹಾಕುವಾಗ ಗೋಪಿ ಚಿಂತನೆ ಹಾಕೊಳ್ಳುವಾಗ ಈ ಚಿಂತನೆ ನಮ್ಗೆ ಬರುತ್ತಾ, ಆವಾಗ ಅದು ಹೇಗೆ ಬಂತು ಅಂದ್ರೆ ಈ ಬಿಂಬರೂಪನ ಕೃಪೆ ಕಾರುಣ್ಯದಿಂದ. ನೆನಪು ಬರಬೇಕು ಅಂತಿಲ್ಲ, ನೆನಪು ಬಂತು ನಮಗೆ, ಆ ನೆನಪು ಬರೋವಾಗ ಅದು ಹರಿ ಕೃಪೆಯ ಬಲ, ಅವನ ಬಲ, ಅವನ ಅವನ ಒಂದು ಅನುಗ್ರಹ ಅಂಬೋ ಬಲ, ಆತ್ಮಬಲದಿಂದ ಅವನ ಅವನ ಅನುಗ್ರಹದಿಂದ ಇದು ಬಂತು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಹೇಳಿ ಇಲ್ಲಿ ಮನಸ್ಸಿನ ಪದರಗಳನ್ನ ಹೇಳ್ತಾ ಇದ್ದಾರೆ. ಮನದೊಳಗೆ ಮನಸ್ಸು, ಈ ಒಂದು ಬ್ರಹ್ಮಾಂಡ ಸೃಷ್ಟಿಯಲ್ಲಿ ಬ್ರಹ್ಮಾಂಡಕ್ಕೇನು ಈ ಪಿಂಡಾಂಡಕ್ಕೇನು ಸ್ವಲ್ಪ ವ್ಯತ್ಯಾಸ ಇದೆ. ಇದು ಹೇಗೆ ಅಂದ್ರೆ ಬ್ರಹ್ಮಾಂಡದಲ್ಲಿ ಫಸ್ಟ್ ನಾವು ನೋಡಿದ್ದೀವಿ ಅವ್ಯಕ್ತ ತತ್ವ ಅಂತ ನೋಡಿದ್ದೀವಿ. ಅವ್ಯಕ್ತ ತತ್ವ ಅವ್ಯಕ್ತ ತತ್ವದಿಂದ ಮಹತ್ತತ್ವ ಬಂತು ಅಂತ ನೋಡ್ತೀವಿ. ಈ ಮಹತ್ತತ್ವದಿಂದ ಅಹಂಕಾರ, ಅವ್ಯಕ್ತ ತತ್ವ ಇರುತ್ತೆ, ಸತ್ವ ರಜ ತಮಸ್ಸು ಅದ್ರ ಇರುತ್ತೆ, ಅದರಿಂದ ಸತ್ವವೇ ಜಾಸ್ತಿ ಆಗಿರುವಂತ ಆ ಒಂದು ಸತ್ವದ ಕೆಲಸವೇ ಜಾಸ್ತಿ ಇರುವಂತ ಆ ಮಹತ್ತತ್ವ ಹುಟ್ಟತ್ತೆ. ಆ ಮಹತ್ತತ್ವದಿಂದ ಆ ಮಹತ್ತತ್ವದ ಸತ್ವವೇ ಜಾಸ್ತಿ ಇರುವಂತದ್ದು ಅಂದ್ರೆ ಅದು ಬೇಸಿಕಲಿ ಸತ್ವದಿಂದ ಸೃಷ್ಟಿ ಮಾಡಲ್ಲ, ರಜಸ್ಸುದಿನಿಂದ ಮಾಡ್ತಾರೆ, ರಜಸ್ಸು ತಮಸ್ ತಕೊಂಡೇ ಮಾಡ್ತಾರೆ, ಬಟ್ ಸತ್ವ ಜಾಸ್ತಿ ಇರತ್ತೆ. ಅಂದ್ರೆ ಇಲ್ಲಿ ಮಹತ್ತತ್ವದಲ್ಲಿ ಕಂಪ್ಲೀಟ್ಲಿ ಅದು ಸತ್ವವೇ ಜಾಸ್ತಿ ಇದ್ದ ಕಾರಣದಿಂದ ಆ ಒಂದು ಇತರ ಒಂದು ರಾಜಸ ತಾಮಸ ಆ ಒಂದು ಕಾರ್ಯಗಳೇ ಅಲ್ಲಿ ಇರಲ್ಲ. ಆ ಒಂದು ಮಹತ್ತತ್ವ ಅಂಬೋದು ಆ ಚತುರ್ಮುಖನ ದೇಹವಾಗಿ ಇರುವಂತದ್ದು, ಅದು ಮಹತ್ತತ್ವ ಆಗತ್ತೆ. ಮಹತ್ತತ್ವ ಆದ ಮೇಲೆ ಬರೋದು ಮಹತ್ತತ್ವದಲ್ಲಿ ಇರುವಂತ ತಾಮಸ ಪೋರ್ಷನ್ ಇಂದ ಅಹಂಕಾರ ತತ್ವ ಆಗತ್ತೆ. ನಾವು ನೋಡಿದ್ದೀವಿ ಅಹಂಕಾರ ತತ್ವದಿಂದ ಈ ಒಂದು ಮನಸ್ತತ್ವ ಅದ್ರಲ್ಲಿ ಇರುವಂತ ಒಂದು ಸಾತ್ವಿಕ ಪೋರ್ಷನ್ ಇಂದ ಮನಸ್ತತ್ವ ಆಗತ್ತೆ ಅಂತ ತಿಳ್ಕೊಂಡಿದ್ದೀವಿ. ಇದು ನಾಲ್ಕನ್ನ ಮೇನ್ ಆಗಿ ಹೇಳ್ತಾರೆ. ಇದು ನಮ್ಮ ದೇಹದಲ್ಲಿ ಬರುವಾಗ ಇದು ಹೇಗಿರತ್ತೆ ಅಂದ್ರೆ ಈ ಮನಸ್ತತ್ವದಲ್ಲಿ ಒಂದೊಂದು ತುಣುಕು ಸೇರ್ಸ್ಕೊಳ್ತಾರೆ. ಒಂದು ಮನಸ್ತತ್ವದಲ್ಲಿ ಅಹಂಕಾರ ಮನಸ್ತತ್ವದಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಬರುತ್ತೆ, ಹೊರಗೆ ಇರುವಂತದ್ದೇ ಹಾಗೆ ಬರುತ್ತೆ, ಮನಸ್ಸು ಬುದ್ಧಿ ಅಹಂಕಾರ ಬರುತ್ತೆ. ಇದು ಆದ ಮೇಲೆ ಬರುವಂತದ್ದು ಆ ಒಂದು ಮಹತ್ತತ್ವದಿಂದ ಚಿತ್ತ ಅಂಬೋ, ಮಹತ್ತತ್ವ ಪೂರ್ತಿ ಬರಲ್ಲ, ಮಹತ್ತತ್ವದಿಂದ ಬರುವಂತ ಒಂದು ತುಣುಕು ಅದು ಚಿತ್ತ ಅಂತ ಬರುತ್ತೆ. ಈ ಚಿತ್ತ ಅಂಬೋದು ಇಲ್ಲಿ ಮಹತ್ತತ್ವ ಕೊಟ್ಟಿದಾರಲ್ಲ, ಇದು ನಮ್ಮ ದೇಹದಲ್ಲಿ ಬರುವಂತ ಚಿತ್ತ. ಚಿತ್ತ ಅಂದ್ರೆ ಮೆಮರಿ, ನಮಗೆ ಸ್ಮರಣ ಶಕ್ತಿ ಬರೋದು ಈ ಕೋಶದಿಂದ ಚತುರ್ಮುಖ ಕೊಡುವಂತದ್ದು ಅದು ಚಿತ್ತ ಆಗತ್ತೆ. ಚೇತನ ಅಂತ ಅವ್ಯಕ್ತ ತತ್ವದಿಂದ ಬರೋದೇನು ಅಂದ್ರೆ ಚೇತನ ಅಂತ ಹೇಳ್ತಾರೆ. ಇಲ್ಲಿ ಚೇತನ ಅಂಬೋದು ಏನು ಅಂದ್ರೆ ಹರಡುವಂತ ಶಕ್ತಿ, ಅಂದ್ರೆ ಆ ಜೀವ ಅಂಬೋದು ಒಂದು ಅಣು, ನಾವು ನೋಡಿದ್ದೀವಿ ಚಿಕ್ಕದು ಅತೀ ಸೂಕ್ಷ್ಮವಾದದ್ದು, ಅದಲ್ಲೇ ಎಲ್ಲವೂ ಇರತ್ತೆ. ಅದು ಎಲ್ಲಿ ಇರೋದು ಅಂದ್ರೆ ನಮ್ಮ ಹೃದಯದಲ್ಲಿ ಇರತ್ತೆ. ಹೃದಯದಲ್ಲಿ ಇದ್ರೂ ಹೇಗೆ ಒಂದು ದೀಪ ಹಚ್ಚಿದಾಗೆ ಅದನ್ನ ಬೆಳಕು ಇಡೀ ಅದು ಆ ಒಂದು ರೂಮ್ಲಿ ಪೂರ ತುಂಬತ್ತೋ, ಹಾಗೇನೆ ಈ ಜೀವದ ಪ್ರಕಾಶ ಇದೆ ನೋಡಿ, ಆ ಪ್ರಕಾಶ ಜೀವನಿಂದ ಆ ಪ್ರಕಾಶವನ್ನ ಚೆಂದಾಗಿ ಎಳೆದು ಈ ಮನೆ ತುಂಬ, ಈ ಒಂದು ದೇಹ ಎಂಬ ಮನೆ ತುಂಬ ಒಂದೊಂದು ಕಾರ್ನರ್ ಒಂದೊಂದು ಕಡೆನು ಚೆಂದಾಗಿ ಹರಡುವಂತೆ ಮಾಡುವಂತ ಶಕ್ತಿ ಈ ಒಂದು ಲಕ್ಷ್ಮಿ. ಇದು ಲಕ್ಷ್ಮಿ ಆದ ಮೇಲೆ ಸರಸ್ವತಿ ಭಾರತೀಯರು ಮಾಡ್ತಾರೆ. ಸೊ ಒಂದು ಕಾಲಲ್ಲಿ ಒಂದು ಮುಳ್ಳು ಚುಚ್ಚಿದ್ರೆ ತಕ್ಷಣ ನಮ್ಗೆ ಅದು ನೋವತ್ತಾ ಅದು ಗೊತ್ತಾಗುತ್ತೆ, ದ ಫೀಲಿಂಗ್ ಕಮ್ಸ್. ಇದು ಮಾಡೋದು ಚೇತನ ಅಂತ ಹೇಳ್ತಾರೆ.
ಅದು ಒಂದು ಅವ್ಯಕ್ತ ತತ್ವದಿಂದ ಬಂದಿದೆ. ಸೊ ಇಲ್ಲಿ ಹೇಳುವಾಗ ಮಹತ್ ವ್ಯಕ್ತ ಹಾಗೆ ಹೇಳ್ತಾರೆ, ಹೊರಗಡೆ ಇರುವಂತದ್ದೇ ಒಳಗಡೆನು ಬರುತ್ತೆ, ಬೇರೆ ಸ್ವಲ್ಪ ಬೇರೆ ಹೆಸರಿನಿಂದ ಬರುತ್ತೆ. ಇದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಹೇಳುವಾಗ ಮನದೊಳಿಹ ಗೋವಿಂದ, ಮನಸ್ತತ್ವದಲ್ಲಿ ಗೋವಿಂದ ಇದ್ದಾನೆ ಅಂತ ಹೇಳ್ತಾರೆ. ಈ ಗೋವಿಂದ ಅಂಬೋ ಈ ಶಬ್ದದ ಅರ್ಥವನ್ನ ನಾವು ಅನೇಕ ಕಡೆ ನೋಡಿದೀವಿ. ಹೇಗೆಂದ್ರೆ ಈ ಗೋವಿಂದ ಅಂಬೋ ಶಬ್ದದಿಂದ ಊಟ ಮಾಡುವಾಗನು ಚಿಂತೆ ಮಾಡ್ತೀವಿ. ಊಟ ಮಾಡುವಾಗ ಹೇಗೆ ಚಿಂತನೆ ಮಾಡ್ತೀವಿ ಅಂದ್ರೆ, ದೇವರು ನಮ್ಮ ಈ ಒಂದು ಗೋ ಅಂದ್ರೆ ಈ ಒಂದು ಆಹಾರ ಇದು ಒಳಗೆ ಹೋದ ಮೇಲೆ ಸರಿಯಾಗಿ ಎಲ್ಲೆಲ್ಲಿ ಯಾವ ಯಾವ ಕಡೆಯಲ್ಲಿ ಕಳಿಸ್ಬೇಕು ಅದೆಲ್ಲ ಕಳಿಸ್ತಾನೆ. ಇವನೇ ಗೋವಿಂದ ಜೀರ್ಣ ಆಗಲಿ, ಇವನೇ ಎಲ್ಲಾ ಕಡೆನು ಕಳಿಸ್ತಾನ ಅಂಬೋ ಚಿಂತನೆ. ಯಾಕೆಂದ್ರೆ ಬಾಯಿಲಿ ನಾವು ಹಾಕೊಳ್ತೀವಿ, ಒಳಗೆ ಹೋದ ಮೇಲೆ ಎಲ್ಲೆಲ್ಲಿ ಏನೇನು ಆಗ್ಬೇಕು ಇವನು ಚಂದಾಗಿ ಮಾಡ್ತಾನೆ. ಆ ಅನ್ನದಿಂದ ನಮ್ಗೆ ಒಳ್ಳೇದೇ ಆಗತ್ತ, ಮನಸ್ಸಲ್ಲಿ ಒಳ್ಳೆ ರೀತಿಯಿಂದ ಕೆಲಸ ಆಗತ್ತ, ಆ ಚಿಂತನೆಯಿಂದ ಗೋವಿಂದ ಅಂತ ಮಾಡ್ತೀವಿ. ಈ ಗೋವಿಂದ ಶಬ್ದ ಇಲ್ಲಿ ಯಾಕೆ ಕೊಟ್ಟಿದ್ದಾರೆ ಇನ್ನೊಂದು, ಯಾಕೆಂದ್ರೆ ಈ ಗೋವಿಂದ ಶಬ್ದದಿಂದ ಬನ್ನಂಜೆ ಗೋವಿಂದಾಚಾರ್ಯ ಅವರು ಒಂದು ಗಾಯತ್ರಿ ಬಗ್ಗೆ ಹೇಳುವಾಗ ಆ ಒಂದು ಗೋವಿಂದ ಶಬ್ದದಿಂದ ಈ ಒಂದು ಎಲ್ಲ ಒಂದು 10 ಅವತಾರಗಳು ಹೇಗೆ ಮೀನಿಂಗ್ ತೆಗಿಬಹುದು ಅಂತ ಅವರು ತೋರಿಸಿಕೊಟ್ಟಿದ್ದಾರೆ. ಅಂದ್ರೆ ನಾನಾ ರೀತಿಯಿಂದ ಈ ಗೋವಿಂದ ಶಬ್ದದ ಅರ್ಥ ಹೋಗತ್ತಂತ ಹೇಳ್ತಾ 10 ಅವತಾರಕ್ಕೇನು ಬರುತ್ತಂತ. ಅದಕ್ಕೆ ಸಂಕೇತವಾಗಿ 10 ಇದಕ್ಕೇನೋ ಪ್ರಮಾಣ ಇದೆ. ಹೇಗೆ ಅಂದ್ರೆ ನಾವು ಹಿಂದೆ ನೋಡಿದ್ದೀವಿ ಮನೋವೃತ್ತಿಯಿಂದ ಬರುವಾಗ ಮನಸ್ಸಿನ ವೃತ್ತಿಗಳು 10 ಅಂತ ನೋಡಿದ್ದೀವಿ. ಆ 10ಗೆ ಷೋಡಶೀಕಾರರು ಹೇಳುವಾಗ ದಶಾವತಾರ ಇಟ್ಟುಕೊಳ್ಳಿ ಅಂತ ಹೇಳ್ತಾರೆ. ಸೊ ಆ ಕನೆಕ್ಷನ್ ಉಂಟು. ಅಂದ್ರೆ ದಶ ಅಂದ್ರೆ ಏನರ್ಥ ಅಂದ್ರೆ 10 ಅವತಾರಗಳು ಅಂತ ಅರ್ಥ ಇಲ್ಲ, ಅನೇಕ ಅವತಾರ ಅನೇಕ ರೂಪಗಳು. ಸೊ ಮನಸ್ಸಲ್ಲಿ ಥಾಟ್ಸ್ ಅನೇಕ ರೀತಿಯಿಂದ ಸಾವಿರಾರು ರೀತಿಯಿಂದ ಬರುತ್ತೆ. ಸೊ ಆದ ಕಾರಣದಿಂದ ಇದನ್ನಲ್ಲಿ ಗೋವಿಂದನನ್ನೇ ಇಟ್ಟುಕೊಂಡಿದ್ದಾರೆ. ಗೋವಿಂದ ಅಂಬೋ ಶಬ್ದದಿಂದ ಅನೇಕ ಮೀನಿಂಗ್ಸ್ ಬರುತ್ತೆ. ಅಂದ್ರೆ ಗೋವಿಂದ ಅಂದ್ರೆ ಗೋ ಅಂದ್ರೆ ವೇದಗಳು ಅಂತ ತಗೊಂಡು ದಶಾವತಾರಕ್ಕೆ ಬರುವಾಗ ಬನ್ನಂಜಾಚಾರ್ಯ ಇದನ್ನೇ ಕೊಟ್ಟಿದ್ದಾರೆ. ಗೋವಿಂದ ಶಬ್ದದಿಂದ ಅವ್ರು ಏನ್ ಹೇಳ್ತಾರಂದ್ರೆ ಗೋ ಅಂದ್ರೆ ವೇದಗಳು, ವೇದಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಮತ್ಸ್ಯಾವತಾರ ತಗೊಂಡಿದ್ದಾನೆ. ಆಮೇಲೆ ಗೋ ಅಂಬೋ ಶಬ್ದದಿಂದ ನೀರು ಹೇಳ್ತಾರೆ. ಗೋ ಶಬ್ದದಿಂದ ನೀರು, ಗೋವಿಂದತೆ ಅಂದ್ರೆ ಆ ನೀರಿಂದ ಅಂದ್ರೆ ಆ ಒಂದು ಕೂರ್ಮಾವತಾರದಿಂದ ಆ ಒಂದು ಮಂದರಗಿರಿಯನ್ನ ಎತ್ತಿ ಅವನು ಜಲದಿಂದ ಎತ್ತಿ ಆ ಉದ್ಧಾರ ಮಾಡಿದ್ದಾನೆ. ಸೊ ಅದಕ್ಕೆ ಕೂರ್ಮಾವತಾರ ಬರುತ್ತೆ. ಆಮೇಲೆ ಗೋ ಅಂಬೋ ಶಬ್ದದಿಂದ ಭೂಮಿ ಅಂತ ಅರ್ಥ ಆಗತ್ತೆ. ಸೊ ದ ಥರ್ಡ್ ಒನ್ ವರಾಹ, ಭೂಮಿಯನ್ನ ಎತ್ತಿದ್ದಾನೆ ಅವನು. ಸೊ ಆ ವರಾಹ ರೂಪಕ್ಕೆ ಬರುತ್ತೆ. ಆಮೇಲೆ ಗೋ ಅಂಬೋ ಶಬ್ದದಿಂದ ಆ ಗೋ ಅಂದ್ರೆ ಆ ಕೇಶಗಳು, ಆ ಕಿರಣಗಳು, ಕೇಶಗಳು ಅಂದ್ರೆ ನರಸಿಂಹನ ಕೇಶಗಳು. ಅವನು ನರಸಿಂಹ ದೇವರು ಬಂದಾಗ ಅವನು ಕೂದಲು ಅಷ್ಟು ಒಂದು ವಿಸ್ತಾರವಾಗಿ ಇಡೀ ಆಕಾಶ ಪೂರ ತುಂಬಿತ್ತಂತ. ಅದನ್ನ ಚಿಂತನೆ ಮಾಡುವಂತ ರುದ್ರದೇವರಿಗೆ ವ್ಯೋಮಕೇಶ ಅಂತಾನು ಹೆಸರು ಬಂತು. ಆ ಒಂದು ಉಪಾಸನೆ ಮಾಡಿದ್ದ ಕಾರಣದ ಅವರಿಗೇನು ವ್ಯೋಮಕೇಶ ಅಂತ ಬಂತು. ಸೊ ಹೀಗೆ ಆ ರೂಪದಿಂದ ಉದ್ಧಾರ ಮಾಡಿದ್ದಾನೆ ಅಂತ ನರಸಿಂಹ ರೂಪ ಬರುತ್ತೆ. ಆಮೇಲೆ ನರಸಿಂಹ ರೂಪ ಆದಮೇಲೆ ವಾಮನ ರೂಪ ಬರೋವಾಗ ಹೇಳ್ತಾರೆ ಗೋ ಅಂಬೋ ಶಬ್ದದಿಂದ ಸ್ವರ್ಗ ಅಂತ ಅರ್ಥ ಆಗತ್ತೆ. ಸೊ ಆ ಇಂದ್ರನಿಗೆ ಬಲಿಯಿಂದ ತೆಗೆದು ಇಂದ್ರನಿಗೆ ಸ್ವರ್ಗವನ್ನ ಇಂದ್ರನಿಗೆ ಕೊಟ್ಟಿದ್ದಾರೆ. ಆದ ಕಾರಣದಿಂದ ಅದು ಗೋವಿಂದ ಅಂತ ಹೇಳ್ತಾರೆ. ಆಮೇಲೆ ಪರಶುರಾಮರಿಗೆ ಬರೋವಾಗ ಹೇಳ್ತಾರೆ ಆ ಗೋ ಅಂಬೋ ಶಬ್ದದಿಂದ ಬಾಣ ಅಂತ ಅರ್ಥ ಬರುತ್ತೆ. ಬಾಣದಿಂದ ಅವನು ಅತುಲ ಅಂಬೋ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ. ಮತ್ತು ಅದೇ ಬಾಣದಿಂದ ಆ ಒಂದು ಪರಶುರಾಮ ಕ್ಷೇತ್ರ ಅದನ್ನ ಎಲ್ಲರಿಗೇನು ಆ ಪರಶುರಾಮ ಅವತಾರದಲ್ಲಿ ಎಲ್ಲ ಬ್ರಾಹ್ಮಣರು ಎಲ್ಲರಿಗೇನು ಇಡೀ ರಾಜ್ಯವನ್ನ ಕೊಟ್ಟು ಬಿಟ್ಟು ತಾನು ಇರ್ಲಕ್ಕೆ ಆ ಬಾಣದಿಂದ ಪರಶುರಾಮ ಕ್ಷೇತ್ರವನ್ನ ಮಾಡಿಸಿದ್ದಾರೆ. ಅವರು ನೀರಿನಿಂದ ತೆಗೆದು ಮಾಡಿದ್ದಾರೆ. ಸೊ ಅದಕ್ಕೆ ಗೋ ಅಂತ ಬರುತ್ತೆ. ಆ ಪರಶುರಾಮ ಆದ ಮೇಲೆ ರಾಮ ಬರೋವಾಗ ಹೇಳ್ತಾರೆ ರಾಮನು ಅದೇ ರಾಮ ಆ ಒಂದು ಲಂಕೆಗೆ ಹೋಗಿ ರಾವಣನ ಹತ್ಯೆ ಮಾಡ್ಲಕ್ಕೆ ಸೀತೆಯನ್ನ ತರ್ಲಕ್ಕೆ ಹೋದಾಗ ಆ ವರುಣದೇವರಿಗೆ ಬಾಣ ಹಾಕಿ ಸಮುದ್ರಕ್ಕೆ ಬಾಣ ಹಾಕ್ತೀನಿ ಅಂದ್ರು. ಆಮೇಲೆ ಅಲ್ಲಿರುವಂತ ದೈತ್ಯರೆಲ್ಲನ ಸಂಹಾರ ಮಾಡ್ತಾರ. ಆಚೆ ಆ ಕಡೆನು ಆ ಒಂದು ಲಂಕೆಗೇನು ಹೋಗ್ತಾರ. ಸೊ ಆ ಅದರಿಂದ ಅವರಿಗೆ ಗೋ ಶಬ್ದದಿಂದ ರಾಮಾವತಾರ ತಕೊಳ್ತಾರೆ. ಆಮೇಲೆ ರಾಮ ಆದ ಮೇಲೆ ಕೃಷ್ಣಾವತಾರ ಬರೋವಾಗ ಎಲ್ಲ ಮೀನಿಂಗ್ಸ್ ತಗೊಳ್ತಾರೆ. ಗೋ ಅಂಬೋ ಶಬ್ದದಿಂದ ಹೇಳಿದ್ದರು ಅಂತ ಏನೇನು ಮೀನಿಂಗ್ಸ್ ಇದೆಯೋ ಆ ಗೋ ಅಂದ್ರೆ ಹಸು ಅಂತ ತಗೊಂಡು ಆ ಅವನು ಗೋಪಾಲನಾಗಿದ್ದಾನೆ ಅಂತ ಬರುತ್ತೆ. ಆಮೇಲೆ ಆ ವೃಷಭನ ಒಂದು ವೃಷಭ ರೂಪದಿಂದ ಬಂದ ದೈತ್ಯರನ್ನ 7 ದೈತ್ಯರನ್ನ ಸಂಹಾರ ಮಾಡಿ ಮಿತ್ರವಿಂದ ಮದುವೆ ಮಾಡ್ಕೊಳ್ತಾನೆ. ಸೊ ಅದು ಗೋ ಅಂತ ಬರುತ್ತೆ. ಆಮೇಲೆ ಗೋ ಅಂದ್ರೆ ವೇದ ವಾಣಿಗಳು, ಭಗವದ್ಗೀತೆಯನ್ನ ಹೇಳಿದ್ದು. ಮತ್ತು ಭೀಷ್ಮರಿಂದ ಆ ವಿಷ್ಣು ಸಹಸ್ರನಾಮ ಹೇಳಿದ್ದು, ಈ ತರ ಅನೇಕ ಗೋಶಬ್ದದಿಂದ ಅನೇಕ ಮೀನಿಂಗ್ ತಗೊಂಡು ಆ ಇಡೀ ಕೃಷ್ಣಾವತಾರವನ್ನೇ ವರ್ಣನೆ ಮಾಡಬಹುದು. ಸೊ ಅದನ್ನೇ ಹೇಳಿದ್ದಾರೆ. ಆಮೇಲೆ ಬುದ್ಧಾವತಾರದಲ್ಲಿ ಪ್ರಶಾಂತ ವಿದ್ಯೆ ಅಂತ ದೇವತೆಗಳಿಗೆ ಸ್ಪೆಷಲ್ ಆಗಿರುವಂತಹ ವಿದ್ಯೆಯನ್ನ ಹೇಳಿಕೊಟ್ಟರು. ಗೋ ಅಂದ್ರೆ ವಿದ್ಯಾ ಅರ್ಥ ಬರುತ್ತೆ. ಸೊ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಕಲ್ಕಿ ಬರುವಾಗ ಆ ಒಂದು ಗೋ ಅಂದ್ರೆ ಈ ಭೂಮಿಯಲ್ಲಿ ಅವರು ಅವತಾರ ಮಾಡಿದ್ದಾರೆ. ಸೊ ಹೀಗೆ ಹತ್ತು ಅವತಾರಕ್ಕೆ ಸಂಬಂಧಪಟ್ಟು ಗೋವಿಂದ ಶಬ್ದನ ಬಳಸ್ತಾರೆ. ಹತ್ತು ಮನೋವೃತ್ತಿಗಳು ಅನೇಕ ಎಲ್ಲದಕ್ಕೇನೆ ಇರುವುದು. ಅದಕ್ಕೆ ಯಾವ ರೂಪ ಅಂದ್ರೆ ಅದಕ್ಕೆ ಲಕ್ಷ್ಮೀ ರೂಪ ಬಂದು ಪದ್ಮ ಅಂತ ಹೇಳ್ತಾರೆ. ಗೋ ಪದ್ಮ ಎಂಬ ರೂಪದಿಂದ ಲಕ್ಷ್ಮೀ ರೂಪ ಅಲ್ಲಿ ಇದೆ. ಅಲ್ಲಿ ಆಯುಧಗಳು ಹೇಳುವಾಗ ಅಲ್ಲಿ ನಮ್ಗೆ ಬರುತ್ತೆ ಗೋವಿಂದನಿಗೆ ಗದಾ ಪದ್ಮ ಶಂಖ ಚಕ್ರ ಬರುತ್ತೆ. ಗದಾ ಪದ್ಮ ಶಂಖ ಚಕ್ರ ಕ್ಲಾಕ್ ವೈಸ್ ತಗೊಂಡ್ರೆ ಬರುತ್ತೆ. ಸೊ ಈ ಒಂದು ರೂಪದ ಲಕ್ಷಣವನ್ನ ಹೇಳಿದ್ದಾರೆ. ಮತ್ತು ಇವರು ಅಂತರ್ಯಾಮಿಯಾಗಿ ಯಾರಲ್ಲಿ ಇರ್ತಾರಂದ್ರೆ ಮನಸ್ಸಿಗೆ ಹೇಳ್ತಾರೆ ಇಂದ್ರಕಾಮ ಅಂತ ಹೇಳ್ತಾರೆ. ಇಂದ್ರಕಾಮ ಹೇಳಿದ್ರು ಇಲ್ಲಿ ಇಲ್ಲಿ ಎರಡು ಪದಿರಾಗೆ ತಕೋಬೇಕು. ಇಂದ್ರಕಾಮ ಹೇಗೆ ಮಾಡ್ತಾರಂದ್ರೆ ಈ ಕಾಮ ಇದಾನಲ್ಲ, ಈ ಕಾಮ ಮಾಡುವಂತ ಕೆಲಸ ಏನು ಅಂದ್ರೆ ಈ ಮನಸ್ಸಿಗೆ ಈ ಥಾಟ್ಸ್ ಎಲ್ಲ ಕೊಡೋದು, ಇದು ಮಾಡೋದು, ಈ ಇಚ್ಛೆ ಡಿಸೈರ್. ಕಾಮ ಅಂದ್ರೆ ಇಚ್ಛೆ, ಡಿಸೈರ್ ಬರೋದು ಈ ಕಾಮನಿಂದಲೇ ಬರುತ್ತೆ ನಮ್ಗೆ. ಇಚ್ಛೆಯನ್ನು ಕೊಡ್ತಾರೆ, ಒಳ್ಳೇದೋ ಕೆಟ್ಟದೋ ಅದು ಎರಡನ್ನೂ ಈ ಕಾಮ ಕೊಡ್ತಾನೆ. ಈ ಕಾಮ ಇಚ್ಛೆಯ ಮಾತ್ರ ಕೊಡ್ತಾನೆ. ಇಂದ್ರನಿಗೇನು ಕಾಮನಿಗೇನು ಏನು ಸ್ವಲ್ಪ ವಿದ್ಯೆ, ಸ್ವಲ್ಪ ಇಂದ್ರ ಒಂದೇ ಕಕ್ಷೆ ಇದ್ರು ಸ್ವಲ್ಪ ಮೇಲೆ ಇದ್ದಾರೆ. ಯಾಕೆಂದ್ರೆ ಕಾಮನೆಯನ್ನ ಕೊಡೋದು ಮಾತ್ರ ಅಲ್ಲ, ಆ ಕಾಮನೆಯನ್ನ ಕೊಟ್ಟು ಆ ಕೆಲಸಗಳು ಕರ್ಮವನ್ನು, ಕಾಮನೆ ನಮ್ಗೆ ಬರುತ್ತೆ ಎಲ್ಲೋ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ಶಾಪಿಂಗ್ ಹೋಗ್ಬೇಕು ಅಂತ ಏನೋ ಮನಸ್ಸು ಬರುತ್ತೆ ಅಂತಕೊಳ್ಳಿ, ಅಷ್ಟೇ ಥಾಟ್ ಅಲ್ಲೇ ಇರುತ್ತೆ ಅದು ಇಚ್ಛೆ ಎಂಬುದು. ಅದು ಕ್ರಿಯೆಯಲ್ಲಿ ಹೋಗಿ ಗಾಡಿ ತಕೊಂಡು ಅಲ್ಲಿ ಹೋಗಬೇಕು, ಅದು ಮಾಡಬೇಕು, ಈ ಕ್ರಿಯೆಯು ಸೇರಿ ಬರುತ್ತೆ, ಅದು ಇಂದ್ರನ ಪೋರ್ಟ್ಫೋಲಿಯೋ ಆಗುತ್ತೆ. ಸೊ ಹೀಗೆ ಇಂದ್ರಕಾಮರು ಇವರಲ್ಲಿ ಇರುವಂತ ರೂಪ ಬಂದು ಪದ್ಮಾ ಗೋವಿಂದ ರೂಪ ಮನಸ್ಸನ್ನ ನಿಯಮನ ಮಾಡುತ್ತೆ ಅಂತ ಮಾಡುತ್ತೆ. ನೆಕ್ಸ್ಟ್ ಬಂದು ಮನಸ್ತತ್ವ ಆದ ಮೇಲೆ ಮನದೊಳಗಿಹ ಗೋವಿಂದ. ನೆಕ್ಸ್ಟ್ ಬರೋದು ಮಾಧವ. ಸೊ ಗೋವಿಂದ ನೋಡಿ ಆಯ್ತು, ಮಾಧವ ಇಲ್ಲಿ ಸ್ಥೂಲವಾದ ಮೀನಿಂಗ್ ಮಾಧವ ತಕೋಬೇಕಂದ್ರೆ ಮಾಧವ ಮಾ ಅಂದ್ರೆ ಲಕ್ಷ್ಮೀ, ಲಕ್ಷ್ಮೀ ಧವ ಅಂತ ಒಂದು ಮೀನಿಂಗ್, ಇನ್ನೊಂದು ಮಾ ಅಂದ್ರೆ ಲಕ್ಷ್ಮೀ ಕೊಡುವಂತ ಲಕ್ಷ್ಮೀ ಈ ಸಿಂಬಲೈಸಡ್ ಸಂಪತ್ತು, ಆಲ್ ಕೈಂಡ್ಸ್ ಆಫ್ ಸಂಪತ್ತು ಅವಳದು. ಆ ಸಂಪತ್ತು ವಿದ್ಯೆ ಸಂಪತ್ತನ್ನ ನಮ್ಗೆ ಈ ಸಂಸಾರದಿಂದ ಬಿಡುಗಡೆ ಆಗ್ಬೇಕಂದ್ರೆ ಆ ವಿದ್ಯಾ ಸಂಪತ್ತು ಬೇಕು. ಆ ವಿದ್ಯೆಯನ್ನ ಅವಳು ಕೊಡ್ತಾಳೆ, ಅವಳಿಗೆ ವಿದ್ಯೆಯನ್ನು ಕೊಡುವನು ಈ ಮಾಧವ ಅಂತ ಆ ಚಿಂತನೆ. ಆ ಮಾಧವನ ಜೊತೆಯಲ್ಲಿ ಇರುವಂತ ಲಕ್ಷ್ಮೀ ಆ ಒಂದು ರೂಪಕ್ಕೆ ಸೇವೆ ಮಾಡ್ಲಿಕ್ಕೆ ಪ್ರತ್ಯೇಕ ರೂಪ ತಗೊಳ್ತಾರೆ, ಕಮಲ ಅಂತ ತಗೊಳ್ತಾರೆ. ಆ ಹೆಸರೇ ನೋಡಿ, ಕ ಮ ಲ ಅಂದ್ರ ಕ ಅಂದ್ರೆ ಸುಖವನ್ನ ಕೊಡ್ತಾಳೆ, ಮ ಅಂದ್ರೆ ಸುಖ, ಎಂತ ಸುಖ ಬರಬೇಕು ಅಂದ್ರೆ ಮ ಮ ಅಂದ್ರೆ ಆ ವೇದದಲ್ಲಿ ಇರುವಂತ ನಾಲೆಡ್ಜ್, ಆ ನಾಲೆಡ್ಜ್ ಅನ್ನ ಕೊಟ್ಟು ಆ ಸುಖವನ್ನ ಕೊಟ್ಟು ಇಲ್ಲಿನೂ ಸುಖವನ್ನ ಕೊಟ್ಟು. ಲಾ ಅಂದ್ರ ಲಾತಿ, ತನ್ನ ಕಡೆಗೆ ತನ್ನ ಪತಿ ಕಡೆಗೆ, ತನ್ನ ಕಡೆಗೆ ಅಂದ್ರೆ ಅವಳು ಇರೋ ಜಾಗ, ನಾರಾಯಣ ಇರೋ ಜಾಗ ಇಲ್ಲಿ ಅವಳು ಇರ್ತಾಳೆ, ತನ್ನ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ಅದಕ್ಕೆ ಕಮಲ ಅಂತ ಹೇಳ್ತಾರೆ. ಆ ಕಮಲ ಮಾಧವನ ಚಿಂತನೆ ಮಾಡಬೇಕು. ಇವನನ್ನ ಎಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ನೋಡಿ ಒಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಧನಪ ಸಖ ತತ್ವದು ಮಾಧವ, ಮಾಧವ ಇರೋದು ಧನ, ಸುಮ್ನೆ ಅಹಂಕಾರ ತತ್ವದಳು ಅಂತ ಹೇಳಂಗೆ. ಧನಪ ಸಖ ಅಂತ ಹೇಳ್ತಾರೆ. ಧನಪ ಅಂದ್ರೆ ಯಾರು? ಕುಬೇರ. ಕುಬೇರ ನಮ್ಗೆ ಗೊತ್ತು, ಕುಬೇರ ಬಂದು ಸಂಪತ್ತು. ನಮ್ಗೆ ಇಹದಲ್ಲಿನೂ ಸಂಪತ್ತು ಬೇಕು, ಪರದಲ್ಲಿನೂ ಸಂಪತ್ತು ಬೇಕಾಗಿ, ನಮ್ಮಂತವ್ರಿಗೆ ಬೇಕೇ ಬೇಕಾಗಿರುತ್ತೆ. ಅದಕ್ಕೆ ಅಹಂಕಾರ ತತ್ವ ಅಂತ ಹೇಳುವಾಗ ಎಲ್ಲರಿಗೇನು ಚಿಂತನೆ ಹೇಗ್ ಹೋಗತ್ತಂದ್ರೆ, ಆ ರುದ್ರದೇವರು ಮಹಾರುದ್ರರು ಅವ್ರಿಗೆ ಹೇಗಿದ್ದಾರೆ ಅಂದ್ರೆ ಅವೆಲ್ಲ ಬಿಟ್ಟು ಸ್ಮಶಾನವಾಸಿ ಯಾಕೆ ಕೂತಿದ್ದಾರೆ, ಏನೇನು ಅವರದ್ದು ದುಡ್ಡು ಕಾಸು ಏನೇನು ಇಲ್ಲ ಅವರಲ್ಲಿ, ಎಲ್ಲ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರ ವಿರಕ್ತ ಒಂದು ಚಿಂತನೆ ಬರುತ್ತೆ. ಅದಕ್ಕೆ ಅದನ್ನ ತೆಗಿಲಕ್ಕೋ ಏನೋ ಇಲ್ಲಿ ಹೇಳ್ತಾರೆ. ಹಾಗೆ ತಿಳ್ಕೋಬೇಡಿ, ರುದ್ರನಿಗೆ ಇನ್ನೊಂದು ರೂಪವೂ ಇದೆ. ಅವನು ಆ ಕೈಲಾಸದಲ್ಲಿ ಇರುವಂತ ಕೈಲಾಸವಾಸ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿ ಇರುವಂತ ರುದ್ರ ಇದಾನಲ್ಲ, ಅವನಿಗೆ ಎಷ್ಟು ವೆಲ್ತ್ ಇದೆ ಅಂದ್ರೆ ಅಷ್ಟೂ ಸಂಪತ್ತಿದೆ ಅಂತ. ಅಂದ್ರೆ ಆ ವಿರಕ್ತಿ ವೈರಾಗ್ಯ ಅಂಬೋದು ಏನು ಇಲ್ಲ ಅಂತ ತಿಳ್ಕೊಳ್ಳಿ, ಏನು ನನ್ನ ಹತ್ರ ಇಲ್ಲ, ಅರೇ ನಾನು ವಿರಕ್ತ ಅಂತ ಹೇಳಿದ್ರೆ ಅದಕ್ಕೆ ಅರ್ಥವತ್ತೇ ಇಲ್ಲ. ರುದ್ರದೇವರು ವಿರಕ್ತರು ಅಂದ್ರೆ ಅವ್ರಿಗೆ ಎಲ್ಲಾ ಸಂಪತ್ತು ಇದೆ. ಅದು ಹೇಳ್ತಾರೆ ಅವರಿರೋ ಜಾಗದಲ್ಲಿ ಅವ್ರಿಗೆ ಈ ಕುಬೇರ ಅವರ ಸಖ, ಕುಬೇರ ಅವ್ರಿಗೆ ಸಖ ಅಂದ್ರೆ ಕುಬೇರ ಫ್ರೆಂಡ್ ಕುಬೇರ ದುಡ್ಡಿಗೆ ನಮ್ಗೆ ಗೊತ್ತು. ಅದು ಮಾತ್ರ ಅಲ್ಲ, ಇನ್ನೊಂದು ವಿಷಯ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಶುಕ್ರಾಚಾರ್ಯರಂತಿದ್ದಾರೆ, ದೈತ್ಯಗುರು ಅಂತ ಹೇಳ್ತೇವೆ. ಈ ಶುಕ್ರಾಚಾರ್ಯರಿಗೇನು ಇವರು ಭೃತ್ಯನೇ ಆಗಿದ್ದಾನೆ, ರುದ್ರದೇವರ ಭೃತ್ಯನೇ ಅವನು ಆಗಿದ್ದಾನಂತೆ. ಆ ಶುಕ್ರಾಚಾರ್ಯರ ಸಂಪತ್ತು ಎಷ್ಟೇ ಇದೆ ಅಂತ ಹೇಳುವಾಗ ಹೇಳ್ತಾರೆ, ಮೇರು ಪರ್ವತ ಅಂತ ನಾವು ಕೇಳಿದ್ವಿ. ಮೇರು ಪರ್ವತ ಇಟ್ ಇಸ್ ನಾಟ್ ಸೀನ್, ಬಟ್ ಇಟ್ ಈಸ್ ಸೋ ಹ್ಯೂಜ್ ಅಂಡ್ ಇನ್ ದ ಸೆಂಟರ್ ಸೆಂಟರ್ ತ್ರಿವಟ್ಟ ತರ ಅದಿದೆ ಅಂತ. ಆ ಮೇರು ಪರ್ವತ ಕೆಳಗಡೆ ಎಷ್ಟು ಜಾಗ ಇದೆಯೋ ಅಷ್ಟು ಪೂರಾ ಬಂಗಾರನು ಅದು ಇದು ಅಷ್ಟು ಒಂದು ಸಂಪತ್ತಿದೆ ಅಂತ. ಅದು ನಮ್ಗೆ ಎಷ್ಟು ಅಂತ ಗೊತ್ತಾಗೋದಿಲ್ಲ. ಬಟ್ ನಮ್ಗೆ ಏನ್ ಗೊತ್ತು, ನಮ್ಗೆ ಏನ್ ಪರಿಚಯ ಅಂದ್ರೆ ಕುಬೇರ ಪರಿಚಯ, ದುಡ್ಡು ಕಾಸಿಗೆ ಕುಬೇರ ಅಂತ ಗೊತ್ತು. ಆ ಕುಬೇರನಿಗೆ ಎಷ್ಟು ಸಂಪತ್ತಿದೆಯೋ ಅದಕ್ಕೆ ನಾಲ್ಕು ಪಟ್ಟು ಸಂಪತ್ತು, ನಾಲ್ಕು ಪಟ್ಟು ಸಂಪತ್ತು ಈ ಶುಕ್ರಾಚಾರ್ಯರ ಹತ್ರ ಇದಂತೆ. ಅವರು ಇಬ್ಬರು ನಮ್ಮ ರುದ್ರನ ಭೃತ್ಯರು, ಭೃತ್ಯರು ಶಿಷ್ಯರು, ಶಿಷ್ಯನ ಸಂಪತ್ತು ಗುರುಗೆ ಬಂದ್ಬಿಡತ್ತೆ. ಸೊ ಆದ ಕಾರಣದಿಂದ ಅವ್ರಿಗೆ ರುದ್ರದೇವರಿಗೆ ಅಷ್ಟೊಂದು ಸಂಪತ್ತು ಇದಪ್ಪ ಏನು ಇಲ್ಲ ಅಂತ ತಿಳ್ಕೋಬೇಡಿ ಅಂತ ಹೇಳ್ತಾರೆ. ಆ ಕುಬೇರನ ಸಂಪತ್ತು ಎಷ್ಟಿದೆಯೋ, ಇದು ವಿತ್ತದ ಸಂಪತ್ತು ಹೇಳ್ತೀವಿ, ಇತರ ಸಂಪತ್ತು ಇದೇ ಇದೆ. ವಿತ್ತ ಸಂಪತ್ತು ಬಂದು ಆ ಕುಬೇರನಲ್ಲಿ ಎಷ್ಟಿದೆಯೋ ಅದರಲ್ಲಿ 1/16 ರೆಸ್ಟ್ ಆಫ್ ದ ವರ್ಲ್ಡ್ ಎಲ್ಲರ ಹತ್ರ ಇರೋ ಸಂಪತ್ತಲ್ಲಿ ಕಿಂತ 16 times ಅವ್ರಿಗೆ ಎಲ್ಲರ ಸಂಪತ್ತು ಟೋಟಲ್ ಮಾಡಿ 16 ಮಾಡಿದ್ರೆ ಅದು ಕುಬೇರನ ಸಂಪತ್ತು, 4 ಮಾಡಿದ್ರೆ ಶುಕ್ರಾಚಾರ್ಯ ಸಂಪತ್ತು. ಇವರು ಅವರು ಇವರು ಶುಕ್ರಾಚಾರ್ಯರು ಶಿಷ್ಯರಾಗಿದ್ದಾರೆ ರುದ್ರರಿಗೆ. ಹೀಗಿರೋವಾಗ ಅಷ್ಟು ಸಂಪತ್ತು ಅವರಿಗೆ ಇದೆ ಅಂತ ಹೇಳ್ತಾರೆ. ರುದ್ರನ ಮಾಡಿದ್ರೆ ಎಲ್ಲರೂ ಸಿಕ್ಕದ. ಅದಕ್ಕೆ ನೋಡಿ, ಈ ದೈತ್ಯರು ಎಲ್ಲಾನು ಅವ್ರಿಗೆ ಜ್ಞಾನ ಕೇಳಿಲ್ಲ, ಈ ಸಂಪತ್ತು ಉಳಿದಿದ್ದಕ್ಕೆ ರುದ್ರನ ಮೂಲಕ ಹೋಗಿದ್ದಾರ ನೋಡಿ. ಯಾಕಂದ್ರೆ ದೈತ್ಯರಿಗೆ ವೀರಪಾದ ಅಂತ ಹೇಳ್ತಾರೆ, ಅಂದ್ರೆ ವಾಯುದೇವರಲ್ಲಿ 4 ಅಂದ್ರೆ ಅಲ್ಲಿ ಒಂದು ಐಶ್ವರ್ಯ ಅಂತ ಇರತ್ತಂತೆ. ಅದಕ್ಕೆ ಅವ್ರು ಕೇಳ್ತಾರೆ ದೈತ್ಯರಿಗೆ ಆ ಸಂಪತ್ತು ಇದ್ದೇ ಇದೆ ಅಂತ, ದುಡ್ಡು ಕಾಸಂಬೋ ಸಂಪತ್ತು ತುಂಬಾ ಇರತ್ತಂತ, ಜ್ಞಾನ ಮಾತ್ರ ಇಲ್ಲ ಅಂತ, ದೇವರ ಬಗ್ಗೆ ಜ್ಞಾನ ಇಲ್ಲ ಅಂತ. ಸೊ ಅದಕ್ಕೆ ಇವ್ರು ಹೇಳ್ತಾರೆ, ರುದ್ರನನ್ನ ಸರಿಯಾಗಿ ತಿಳ್ಕೊಳ್ಳಿ, ಅಹಂಕಾರ ತತ್ವಾಭಿಮಾನಿ ಆದಂತ ರುದ್ರನಲ್ಲಿ ವಿಷದಲ್ಲಿ ನಿಮ್ಗೆ ಏನೇನು ಸಂಪತ್ತು ಬೇಕೋ ಅದನ್ನು ಅವನು ಕೊಡ್ತಾನೆ. ವೈರಾಗ್ಯವು ಸರಿಯಾಗಿ ಆ ಒಂದು ನಾರಾಯಣನ ಆ ಒಂದು ಭಕ್ತ ಅಂತ ಸರಿಯಾಗಿ ವಾಯುದೇವರ ಭಕ್ತ ಅಂತ ತಿಳ್ಕೊಂಡಾಗ ಅದು ಬರುತ್ತೆ. ಇದು ನಮ್ಗೆ ಬೇಕಾದಷ್ಟು ಕೊಟ್ಟು ವೈರಾಗ್ಯ, ಅದೇ ವೈರಾಗ್ಯ. ಎಲ್ಲವೂ ಇರಬೇಕು, ಎಲ್ಲರ ಲಿಮಿಟೇಷನ್ ತಿಳ್ಕೊಂಡು ಭಗವಂತನ ನೋಡಬೇಕು, ಅದೇ ನಿಜವಾದ ವೈರಾಗ್ಯ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಧನಪಸಕ ತತ್ವದೊಳು ಅಂದ್ರೆ ಅಹಂಕಾರ ತತ್ವದೊಳು, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಹಂಕಾರ ತತ್ವ ಅಂದ್ರೆ ಅಹಂಕಾರ ಅಂದ್ರೆ ಏನಂದ್ರೆ ಅಲ್ಲಿ 2 ಉಂಟು. ಒಂದು ಒಳ್ಳೆ ಅಹಂಕಾರ ಅಂತ ನಾವು ಬಳಸ್ತೀವಿ. ಏನು ಒಳ್ಳೆ ಅಹಂಕಾರ ಅಂದ್ರೆ ಇರುವಿಕೆ, ನಾನು ಇದ್ದೀನಿ ಎಂಬುದು, ಎಲ್ಲವೂ ಮಾಡ್ತಾ ಇದ್ದೀವಿ, ನಾನು ಇದ್ದೀವಿ, ಐ ಎಕ್ಸಿಸ್ಟ್, ದ ಅವೇರ್ನೆಸ್ ಆಫ್ ದ ಎಕ್ಸಿಸ್ಟೆನ್ಸ್, ಅದು ಒಂದು. ಇನ್ನೊಂದು ಅಹಂ ಅಂದ್ರೆ ಇನ್ನೊಂದು ಕೊಡ್ತಾರಂತ ಅವರು. ಏನು ಕೊಡ್ತಾರಂತ, ಅಹಂ ಅಂದ್ರೆ ಭಗವಂತನ ಬಿಟ್ಟು ಇರ್ಲಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ಅಹಂ ಅಂತಾರೆ. ಯಾರನ್ನ ಬಿಟ್ಟು ಇರ್ಲಕ್ಕೆ ಸಾಧ್ಯ ಇಲ್ಲ ಅಂಬೋ ನಾಲೆಡ್ಜ್ ಅನ್ನು ಅವರು ಕೊಡ್ತಾ ಇದ್ದಾರೆ. ನಾನು ಇದ್ದೀನಿ, ನನ್ನ ಇರುವಿಕೆಗೆ ಭಗವಂತನೇ ಕಾರಣ ಅಂಬೋದನ್ನು ಕೊಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಬಂದು ತಪ್ಪು ತಿಳುವಳಿಕೆಯನ್ನು ತೆಗಿತಾರೆ. ಹೇಗೆ ಅಂದ್ರೆ, ಯಾವ ವಸ್ತು ನಮ್ಮದಲ್ಲವೋ ಆ ವಸ್ತುವನ್ನ ನಮ್ಮದು ಅಂತ ತಿಳ್ಕೊಳ್ಳೋದು. ಅಸ್ವಕೀಯ ಸ್ವಕೀಯ ಹೌದು, ನಮ್ಮದಲ್ಲ, ಎಲ್ಲದೂ ದೇವರು ಕೊಟ್ಟಿದ್ದೆ, ಇದನ್ನ ನಾವು ತಿಳ್ಕೋಬೇಕು. ನನ್ನದು 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 ಅಂತೆಲ್ಲಂಗೆ ದೇವರು ಕೊಟ್ಟಿದ್ದು ದೇವರು ಈಗ ತಿಳ್ಕೋಬೇಕು. ಇದನ್ನು ರುದ್ರದೇವರೇ ಕೊಡ್ತಾರಂತೆ. ಅದಕ್ಕಾಗಿ ಅದಕ್ಕೆ ಹೇಳ್ತಾರೆ, ಈ ಅಹಂಕಾರ ತತ್ವದಲ್ಲಿ ರುದ್ರರು ಮತ್ತು ಇಲ್ಲಿ ಗರುಡ ಶೇಷರು, ಆ ರುದ್ರರನ್ನು ತಕ್ಕೋವಾಗ ರುದ್ರನ್ನು ಹೇಳುವಾಗ ಗರುಡ ಶೇಷರನ್ನು ನಾವು ತಕ್ಕೋಬೇಕು. ಯಾಕೆಂದ್ರೆ ಆ ಶೇಷ ದೇವರು ಗರುಡ ದೇವರು ರುದ್ರದೇವರು ನಾನಿದ್ದೀನಿ ಎಂಬ ಪ್ರಜ್ಞೆಯನ್ನ ಕೊಡ್ತಾರೆ. ಶೇಷದೇವರು ಈ ಸಿಂಬಾಲಿಕ್ ಆಫ್ ಪ್ರಾಣಶಕ್ತಿ ಅಂತ ಹೇಳ್ತಾರೆ. ಪ್ರಾಣಶಕ್ತಿಗೆ ಶೇಷದೇವರು ಅದಕ್ಕೆ ರುದ್ರನನ್ನ ನಾವು ನಮಸ್ಕಾರ ಮಾಡುವಾಗ್ಲೂ ಆ ಚಿತ್ರಣ ಹೇಗಿರುತ್ತಂದ್ರೆ ಅವರು ಕುತ್ತಿಗೆಯಲ್ಲಿ ಆ ಶೇಷದೇವರನ್ನ ಇಟ್ಟುಕೊಂಡಿದ್ದಾರಂತ ಸ್ಮರಣೆ ಮಾಡ್ತೀವಿ. ಜನಲೋಕ ಅಂತ ಹೇಳ್ತಾರೆ, ಅದ್ ಕುತ್ತಿಗೆನೆ ಬರುತ್ತೆ. ಸೊ ಅಲ್ಲಿ ಶೇಷನ ಸ್ಮರಣೆ, ಶೇಷ ಬಂದು ಪ್ರಾಣ ಶಕ್ತಿಯನ್ನ ಕೊಡೋರು. ಸೊ ಅವರ ಸ್ಮರಣೆಯನ್ನು ಮಾಡಬೇಕು. ಆ ವ್ಯಾಖ್ಯಾನದಲ್ಲಿ ತರ್ಕದಲ್ಲಿ ಈ ನಾಲೆಡ್ಜ್ ಎಲ್ಲ ಬರಬೇಕಂದ್ರೆ ಶೇಷದೇವರು ರುದ್ರದೇವರು ಬೇಕಾಗಿರುತ್ತೆ. ಆ ಗರುಡ ದೇವರು ಅಂತ ಬರೋವಾಗ ನೆಕ್ಸ್ಟ್ ಬಂದು ಅದೇ ಗರುಡ ಶೇಷ ಗರುಡರು ಬರೋ ಗರುಡ ದೇವರು ಬರೋವಾಗ ಈ ಗರುಡನ ಚಿಂತನೆ ಬೇಕು. ಬಿಕಾಸ್ ಇವರು ಕಾಲಕ್ಕೆ ಸಂಕೇತ, ಕಾಲಕ್ಕೆ ಗರುಡ ದೇವರು. ಮತ್ತು ಧ್ಯಾನ, ಭಗವಂತನಲ್ಲಿ ಧ್ಯಾನ ಮಾಡಬೇಕಂದ್ರೆ ಗರುಡನ ಒಂದು ಅನುಗ್ರಹ ನಮ್ಗೆ ಬೇಕಾಗಿರತ್ತೆ. ಸೊ ಅದಕ್ಕೆ ಈ ಮನಸ್ಸಲ್ಲಿ ಕಂಪ್ಲೀಟ್ ಆಗಿ ಇವರು ಇರ್ತಾರೆ, ಅಹಂಕಾರ ತತ್ವದಲ್ಲಿ ಇವರು ಇದ್ದು ಸರಿಯಾದ ರೀತಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ ಗರುಡ ಶೇಷ ರುದ್ರರನ್ನ ಇಲ್ಲಿ ಇಟ್ಕೋಬೇಕು ಅಹಂಕಾರ ತತ್ವದಲ್ಲಿ. ಅದಾದ ಮೇಲೆ ಗಣಪತ ತತ್ವದಳು ನಾರಾಯಣ, ಇಲ್ಲಿ ಇರುವಂತ ರೂಪ ಯಾವುದು, ಇಲ್ಲಿ ಇರುವಂತ ರೂಪ ಬಂದು ಮಾಧವ ರೂಪ ನೋಡಿದ್ದೀವಿ. ಮಾಧವನಿಗೆ ಚಕ್ರ ಶಂಖ ಪದ್ಮ ಗದ, ಈ ಚಿಂತನೆಯನ್ನ ಮಾಡಬೇಕು ಅಹಂಕಾರ ತತ್ವ. ನೆಕ್ಸ್ಟ್ ಬರೋದು ಮಹತ್ತತ್ವ, ಮಹತ್ತತ್ವ ಬರುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ ನಾರಾಯಣ ಮಹತ್ತತ್ವದಳು, ನಾರಾಯಣ ಸ್ವಯಂ ನಾರಾಯಣ ಲಕ್ಷ್ಮೀ ನಾರಾಯಣ ಮಹತ್ತತ್ವದಲ್ಲಿ ಇದ್ದಾರೆ. ಇದು ನಮ್ಗೆ ಗೊತ್ತು, ಮಹತ್ತತ್ವಕ್ಕೆ ಬ್ರಹ್ಮವಾಯುಗಳೇ ಅಭಿಮಾನಿಗಳಾಗಿದ್ದಾರೆ. ಇವರಲ್ಲಿ ಇವನಿದ್ದಾನೆ ನಾರಾಯಣ. ಅಲ್ಲಿ ಚಿಂತನೆಯೇ ನಾರಾಯಣ ಅಂದ್ರೆ ಅಲ್ಲಿ ಚಿಂತನೆ ಹೇಗೆ ಅಂದ್ರೆ ಅರ ಅಂದ್ರ ದೋಷ, ನಾರ ಅಂದ್ರ ದೋಷರಹಿತರು. ದೋಷರಹಿತರು ಯಾರು? ಬ್ರಹ್ಮವಾಯುಗಳು. ಈ ಒಂದು ಜೀವಕೋಟಿಯಲ್ಲಿ ದೋಷರಹಿತರಾಗಿರುವವರು ಅವರು ಬ್ರಹ್ಮ. ಆಲ್ಮೋಸ್ಟ್ ದೋಷ, ಆ ಭಗವಂತನ ಬಗ್ಗೆ ದೋಷ ಇಲ್ಲಾಂಗೆ ಯಾವತ್ತೂ ಅವರು ಜ್ಞಾನ ತಕೊಂಡ್ರ ಜ್ಞಾನದಲ್ಲಿ ಯಾವತ್ತೂ ಆ ದೋಷನೇ ಇರೋದಿಲ್ಲ. ಸೊ ಇಂಥದ್ದವ್ರಿಗೆ ಅವ್ರಿಗೆ ಬ್ರಹ್ಮವಾಯುಗಳಿಗೆ ಹೇಗೆ ಇದು ಸಾಧ್ಯ ಆಯ್ತು ಅಂದ್ರೆ ಅಯನ ಅವ್ರಿಗೆ ಆಶ್ರಯನಾಗಿ ಇರುವನು ನಾರಾಯಣ. ಈ ಬ್ರಹ್ಮವಾಯುಗಳಿಗೆ ಯಾವತ್ತು ತಪ್ಪು ತಿಳುವಳಿಕೆ ಇಲ್ಲಾಂಗೆ ಅವ್ರು ಅಮುಕ್ತರಾಗಿದ್ರನು ಮುಕ್ತ. ನಾರಾಂಬದಲ್ಲಿ ದೋಷರಹಿತರು ಅಂದ್ರೆ ಮುಕ್ತರು ಅಂತ ಬೇಸಿಕ್ ಅರ್ಥ ಬರುತ್ತೆ. ಇವರು ಮುಕ್ತರಾಂಗೆ ಸಂಸಾರದಲ್ಲಿ ಇದ್ರು ಮುಕ್ತರಹಂಗೆ ಇದ್ದಾರಂತ ಆಚಾರ್ಯ ಒಂದು ಪ್ರಮಾಣ ಕೊಟ್ಟು ಹೇಳ್ತಾರೆ. ಭೂಲ ಇವರು ಇಲ್ಲಿದ್ರೂ ಮುಕ್ತರಹಂಗೆ ಅವ್ರು ಇರ್ತಾರೆ. ಮುಕ್ತರಿಗಿಂತ ಈ ಸಂಸಾರದಲ್ಲೇ ಇವರಿಗೆ ಆನಂದ ಜಾಸ್ತಿ, ಜ್ಞಾನ ಜಾಸ್ತಿ ಅಂತ ಹೇಳ್ತಾರೆ. ಇವರಿಗೆ ಇಷ್ಟು ಕೊಟ್ಟವನು ಯಾರು, ಆಶ್ರಯನಾಗಿ ಇರುವನು ಯಾರು ಅಂದ್ರೆ ಅವನು ನಾರಾಯಣ ಅಂತ ತಿಳ್ಕೊಂಡ್ರೆ ನಮಗೇನು ಹಾಗೆ ಮಾಡ್ತಾ ಅಂತಾರೆ. ನಮ್ಮಲ್ಲಿ ಬರುವಂತ ಸಂಶಯಗಳು, ನಮ್ಮಲ್ಲಿ ಬರುವಂತ ತಪ್ಪು ತಿಳುವಳಿಕೆ ಇದೆಲ್ಲಾನು ತೆಗಿತಾನೆ. ಇದು ಇಂಪಾರ್ಟೆಂಟ್ ಆಗತ್ತೆ. ಯಾಕೆಂದ್ರೆ ಈ ಮಹತ್ತತ್ವ ನಮ್ಮಲ್ಲಿ ಚಿತ್ತ ಅಂತ ಬರುತ್ತೆ. ಚಿತ್ತ ಅಂದ್ರೆ ಮೆಮರಿ ಶೆಲ್. ಈ ದೋಷ ಇಲ್ಲಾಂಗೆ ನಾವು ತಿಳ್ಕೊಂಡ್ರೆ ಇಟ್ ಇಸ್ ಲೈಕ್ ಎಚಿಂಗ್ ಇನ್ ಟು ಅವರ್ ಮೈಂಡ್. ದೋಷ ಇಲ್ಲಾಂಗೆ ನಮ್ಗೆ ಒಂದು ತತ್ವವನ್ನ ಕರೆಕ್ಟ್ ಆಗಿ ತಿಳ್ಕೋಬೇಕು. ಆ ಒಂದು ಡೌಟ್ ಇಲ್ಲಾಂಗೆ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಇಟ್ ಗೆಟ್ಸ್ ಎಚ್ಡ್ ಇನ್ ಟು ಇಟ್. ಈ ಹೆಚ್ಚಾದದು ಈ ಚಿತ್ತ ಏನು ಮಾಡುತ್ತೆ ಅಂದ್ರೆ ಇಟ್ ಇಸ್ ಪರ್ಮನೆಂಟ್ಲಿ ಮೆಮರಿಶಲ್ಲಿ ಹಾಕ್ಬಿಡುತ್ತೆ. ನೆಕ್ಸ್ಟ್ ಜನ್ಮದಲ್ಲೇನೋ ಇದು ಪರ್ಮನೆಂಟ್ ಆಗಿರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ದೋಷರಹಿತ ವಾಟ್ ಎವರ್ ವಿ ರಿಸೀವ್, ದೋಷ ಭಗವಂತನ ಬಗ್ಗೆ ಇರುವಂತಹ ಜ್ಞಾನದಲ್ಲಿ ದೋಷಗಳು ತಪ್ಪು ತಿಳುವಳಿಕೆ ಇಲ್ಲಾಂಗೆ ಸರಿಯಾಗಿರ್ಬೇಕಂದ್ರೆ ಅದಕ್ಕೆ ಮಾರ್ಗದರ್ಶಿಗಳು ಬ್ರಹ್ಮವಾಯುಗಳೇ ಆಗ್ತಾರೆ. ಅವರಿಗೆ ಶರಣಾಗಿ ಇದನ್ನ ತಿಳ್ಕೊಂಡ್ರೆ, ಈ ನಾರಾಯಣನ ಹೀಗೆ ತಿಳ್ಕೊಂಡ್ರೆ ಲಕ್ಷ್ಮೀ ನಾರಾಯಣ ಅವನು ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿ ಅಂದ್ರೆ ಯಾರು ನಮ್ಮ ಮೇಲೆ ಯಾವತ್ತೂ ಕಣ್ಣಿಟ್ಟುಕೊಂಡಿದ್ದಾಳೆ. ಯಾಕೆ ಕಣ್ಣಿಟ್ಟುಕೊಂಡಿದ್ದಾಳೆ ಅಂದ್ರೆ ನಮ್ಗೆ ರಕ್ಷಣೆ ಕೊಡ್ತಾಳೆ. ತಪ್ಪು ಇಲ್ಲಾಂಗೆ ನಾವು ತಿಳ್ಕೊಳ್ಳಕ್ಕೆ ನಮ್ಗೆ ರಕ್ಷಣೆಯನ್ನು ಕೊಡ್ತಾಳೆ ಲಕ್ಷ್ಮೀ ನಾರಾಯಣ. ಸೊ ಹೀಗೆ ನಮ್ಮ ಚಿತ್ತದಲ್ಲಿ ಇಟ್ ಗೆಟ್ಸ್ ಎಚ್ಡ್ ಇನ್ ಟು ಇಟ್. ಸೊ ದಟ್ ಯು ಕ್ಯಾನ್ ಒನ್ಸ್ ಇಟ್ ಇಸ್ ಎಚ್ಡ್ ಇನ್ ಟು ಇಟ್ ಯು ಕ್ಯಾನ್ ಆಲ್ವೇಸ್ ರೀಕಾಲ್. ಮನಸ್ಸು ಕ್ಯಾನ್ ಆಲ್ವೇಸ್ ಏನಾದ್ರು ಬಂದ್ರೆ ವೆನ್ ಯು ರಿಕಲೆಕ್ಟ್ ಅದೇ ಹೇಳ್ತಾರ ರಿಜಿಸ್ಟರ್, ಇಂಗ್ಲಿಷ್ ಹೇಳೋತರ ಯು ರಿಜಿಸ್ಟರ್ ಇಟ್. ಒನ್ಸ್ ಯು ರಿಜಿಸ್ಟರ್ ಇಟ್ ಯು ಕ್ಯಾನ್ ಏನಾದ್ರು ಬಂದ್ರೆ ಯು ಕ್ಯಾನ್ ರೀಕಾಲ್ ಕರೆಕ್ಟ್ಲಿ ಆಲ್ಸೋ. ಹಾಗೆ ಇಲ್ಲಿ ನಾರಾಯಣನ ಇಟ್ಕೋಬೇಕು. ಪದ್ಮಗದ ಚಕ್ರ ಶಂಖ ಇಟ್ಟುಕೊಂಡು ಈ ಮಹತ್ವದಲ್ಲಿ ಈ ನಾರಾಯಣನ ದೋಷರಹಿತ ದೋಷರಹಿತ ಅಂಬೋ ಚಿಂತನೆ. ಅದು ಮಾತ್ರ ಇಲ್ಲ, ಇಲ್ಲಿ ನಾರಾಯಣ ನಾವು ಹೇಳುವಾಗ ನಾವು ಉಪಾಸನೆಗಳೆಲ್ಲ ಸಾಮ ಉಪಾಸನೆ ಎಲ್ಲ ನೋಡುವಾಗ ಒಂದು ಕಡೆ ನಾವು ನೋಡಿದ್ದೀವಿ. ಏನ್ ನೋಡಿದ್ದೀವಿ ಅಂದ್ರೆ ಈ ನೀರಲ್ಲಿ ಚಿಂತನೆ ಮಾಡ್ಬೇಕು ನಾರಾಯಣನ ಅಂತ ಹೇಳುವಾಗ ಈ ನೀರಲ್ಲಿ ಅವನು ನಾರಾಯಣ ನೀರಿಗೆ ಅಶ್ಚೇನಾಗಿದ್ದಾನೆ ಅಂದ್ರೆ ನೀರು ಅಂದ್ರೆ ಇಲ್ಲಿ ಹೇಳುವಂತ ನೀರು ಈ ಒಂದು ಸಂಸಾರ ಅಂಬೋ ಒಂದು ಸಾಗರ. ಈ ಸಾಗರದಲ್ಲಿ ಈ ಒಂದು ಸಂಸಾರ ಅಂಬೋ ನೀರಲ್ಲಿ ಇವನು ಅಯನನಾಗಿ ರಕ್ಷಕನಾಗಿ ಇದ್ದಾನೆ ಅಂತ ಯಾರು ತಿಳ್ಕೊಳ್ತಾರೋ, ಇದು ಇದು ಚಾಂದೋಗ್ಯ ಉಪನಿಷತ್ಲಿ ಸಾಮೋಪಾಸನೆಯಲ್ಲಿ ಬಂದ ವಿಷಯ. ಇದು ನೀರಲ್ಲಿ ಭಗವಂತನನ್ನ ಆಶ್ರಯನಾಗಿದ್ದಾನಂತ ತಿಳ್ಕೊಂಡ್ರೆ ಈ ಸಂಸಾರ ಅಂಬೋ ನೀರಿಗೆ ನೀರಲ್ಲಿ ನಮಗೆ ಇವನು ಆಶ್ರಯನಾಗಿದ್ದಾನೆ. ಆದ ಕಾರಣದಿಂದ ಈ ಸಂಸಾರದಲ್ಲಿ ನಾವು ಇದ್ದೀವಿ, ಇದ್ರನು ಈ ಸಂಸಾರದಲ್ಲಿ ನಾವು ಮುಳುಗೋದೇ ಇಲ್ಲ. ವಿ ನೆವರ್ ಗೆಟ್ ಡ್ರೌಂಡ್ ಇನ್ ದಟ್. ಸೊ ನೀರಿಂದ ನಮ್ಗೆ ಯಾವ ಲೌಕಿಕವಾಗ ನೋಡ್ಬೇಕಂದ್ರೆ ನೀರು ಮೂಲಕವಾಗಿ ನಮ್ಗೆ ಯಾವ ಆಪತ್ತು ಆಗೋದಿಲ್ಲ. ನೀರು ಮೂಲಕವಾಗಿ ಬರುವಂತ ರೋಗ ರುಜಿನಗಳಾಗಲಿ, ನೀರ್ಲಿ ಬಿದ್ದು ಸಾಯುವಂತ ಆಮೇಲೆ ಕಷ್ಟಗಳು ಬರುವಂತದ್ದು, ಉಳಿದ ಆ ಒಂದು ತುಂಬಾ ಒಂದು ಮಳೆ ಆ ತರ ಕಷ್ಟಗಳು ಯಾವ್ದಿಂದಲೂ ಇವನ ರಕ್ಷಣೆ ಮಾಡ್ತಾನಂತ ಅದಕ್ಕೆ ನಾರಾಯಣ ಲಕ್ಷ್ಮೀ ನಾರಾಯಣ ಅಂತ ಈ ಚಿಂತನೆ ಅನ್ನ ಮಾಡ್ತಾರ. ನೆಕ್ಸ್ಟ್ ಬಂದು ನಮ್ಗೆ ಅವ್ಯಕ್ತ ತತ್ವ. ಅವ್ಯಕ್ತ ತತ್ವದಲ್ಲಿ ಹೇಳ್ತಾರ, ಅವ್ಯಕ್ತ ತತ್ವದಲ್ಲಿ ಎಡದೊಳಗೆ ಅವ್ಯಕ್ತ ತತ್ವದಲ್ಲೂ ಕೇಶವರು, ಕೇಶವನನ್ನ ಚಿಂತನೆ ಮಾಡ್ಬೇಕು, ಶ್ರೀ ಕೇಶವ ಅಂತ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾರ. ಈ ಶ್ರೀ ಕೇಶ ಲಕ್ಷ್ಮೀ ರೂಪಾಯಿ ಶ್ರೀ ಕೇಶವ ಅಂದ್ರೆ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಶ್ರೀ ಕೇಶವ ಅಂತ ಹೇಳ್ತಾರೆ. ಕೇಶವ ಅಂಬೋ ಶಬ್ದದಲ್ಲೇ ಆ ಒಂದು ಕ ಅಂದ್ರ ಬ್ರಹ್ಮದೇವರು, ಈಶಾ ಅಂದ್ರ ರುದ್ರದೇವರು, ಶ್ರೀ ಕೇಶ ಆಯ್ತು ಎಲ್ಲರಿಗೂ ವ ನಿಯಮನ ಮಾಡುವನು. ಶ್ರೀ ಜ್ಞಾನ ಲಕ್ಷ್ಮೀದೇವಿ ಮೂರು ರೂಪದಿಂದ ಲಕ್ಷ್ಮೀದೇವಿ ಇದ್ದಾಳೆ. ಅವಳ ಜ್ಞಾನ, ಅವಳ ಸಂಪತ್ತು ಮತ್ತು ಚತುರ್ಮುಖ ಬ್ರಹ್ಮ ಮತ್ತು ರುದ್ರದೇವರು ಇವರೆಲ್ಲ ವರ್ತನೆ ಮಾಡುವನು, ಯಾವತ್ತೂ ವರ್ತನೆ ನಿಯಮನ ಮಾಡ್ತಾ ಇರುವನು ಅಂದ್ರೆ ಸರ್ವೋತ್ತಮ ಅಂತ ತಿಳ್ಕೊಳ್ಳೋದು ಕೇಶವ ಶಬ್ದದಿಂದ ಆಗತ್ತೆ. ಶ್ರೀ ಕೇಶವ ಅಂತ ತಿಳ್ಕೊಂಡು ಶಂಖ ಚಕ್ರ ಗದಾ ಪದ್ಮ ಇವನಲ್ಲಿ ಚಿಂತನೆ ಮಾಡಬೇಕು. ಇವನು ಯಾವ್ದಿಕ್ಕಿದಾನಂತ ಅವ್ಯಕ್ತ ತತ್ವ. ಅವ್ಯಕ್ತ ತತ್ವ ನಮ್ಮ ದೇಹದಲ್ಲಿ ಈ ಒಂದು ಚೈತನ್ಯ ಅಂದ್ರೆ ನಮ್ಮ ದೇಹ ಪೂರ ತುಂಬಿದೆ, ಕಣ ಕಣಗಳಲ್ಲಿ ಅವನೇ ಸರ್ವೋತ್ತಮ ಅಂಬೋ ಒಂದು ಚಿಂತನೆಯನ್ನ ನಮ್ಗೆ ಕೊಡ್ತಾ ಇದ್ರೆ ಆ ಎಲ್ಲಾ ಲೌಕಿಕದಲ್ಲಿ ನಮ್ಗೆ ಯಾವ ಒಂದು ಅಂಗವೈಕಲ್ಯನೂ ಆಗೋದಿಲ್ಲ, ದ ಸೆನ್ಸೇಷನ್ ತಪ್ಪೋದಿಲ್ಲ, ಪೆರಾಲಿಟಿಕ್ ಮುಂತಾದೂ ಬರೋದಿಲ್ಲ. ಬಿಕಾಸ್ ಅವನು ಚೈತನ್ಯ ಶಕ್ತಿಯನ್ನು ಲಕ್ಷ್ಮೀದೇವಿ ಎಲ್ಲಾ ಕಡೆಯನ್ನು ತುಂಬುತ್ತಾಳೆ. ಆಮೇಲೆ ಈ ಚೇತನಕ್ಕೆ ಈ ಒಂದು ಜೀವಕ್ಕೆ ಬೇಕಾದ ಪುಷ್ಟಿಯನ್ನು ಮಾಡ್ತಾಳೆ. ಸೊ ಹೀಗೆ ಇವನನ್ನ ತಿಳ್ಕೊಬೇಕು ಅಂತ ಹೇಳ್ತಾರೆ. ಇನ್ನೂ ಒಂದು ಕೆಲವು ಒಂದು ಚಾಂದೋಗ್ಯದಲ್ಲಿ ಇರುವಂತ ಇನ್ನೊಂದು ವಿಶೇಷನನ್ನ ಇಲ್ಲಿ ಹೇಳ್ತಾರೆ. ಇದು ಇದಕ್ಕೆ ಯಾಕೆಂದ್ರೆ ಕೇಶವ ನಾರಾಯಣ ಮಾಧವ ಗೋವಿಂದ ಎಲ್ಲಿಂದ ಬಂತು ಅಂದ್ರೆ ನಾವು ಕೇಶವ ರೂಪ ಚಿಂತನೆಯನ್ನ ನೋಡಿದೀವಿ, ಒಂದೊಂದು ರೂಪ ಚಿಂತನೆ ಪಿಕ್ಚರ್ ಎಲ್ಲ ಕೊಟ್ಟಿದ್ದಾರೆ. ವಾಟ್ ಈಸ್ ದಿಸ್ ಕೇಶವ ರೂಪ ಇಸ್ ಮೇಡ್ ಅಪ್ ಆಫ್ ಅನ್ಬೋದಕ್ಕೆ ಅವರು ತುಂಬಾ ಲಿಟಲ್ ಕಾಂಪ್ಲಿಕೇಟೆಡ್ ಆಗಿರ್ಬೋದು. ಅದು ನಾನು ನೆಕ್ಸ್ಟ್ ಕ್ಲಾಸ್ಲಿ ನೋಡ್ತೀನಿ. ಸಾಮ ಉಪಾಸನೆಗೆ ಸೇರಿಸಿ ಹೇಳ್ತಾರೆ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ಗೆ ಹೇಳ್ತೀನಿ. ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಕೃಷ್ಣ ಅಪ್ಪನ ಮಾತು ಇಲ್ಲಿ